ಇಸ್ರಾಯೇಲರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಯೋನ ಅಂತ. ದೇವರು ಒಂದು ದಿನ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದಂಥ ನಿನುವೆಗೆ ಹೋಗಿ ಆ ಪಟ್ಟಣವನ್ನು ಖಂಡಿಸು, ಯಾಕೆಂದರೆ ಅವರ ದುಷ್ಟತನವನ್ನು ನಾನು ನೋಡಿದ್ದೇನೆ ಅಂದನು. ಆದರೆ ಯೋನನಿಗೆ ಆ ಪಟ್ಟಣಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಕಾರಣ ಆ ಪಟ್ಟಣದವರೆಲ್ಲರೂ ಬಹಳ ದುಷ್ಟತನದಲ್ಲಿ ತುಂಬಿದ್ದಾರೆ ಎಂಬುದು ಯೋನನಿಗೆ ಗೊತ್ತಿತ್ತು. ಆದುದರಿಂದ ಬೇರೆ ಇನ್ನೊಂದು ದೇಶಕ್ಕೆ ಹೋಗೋದಕ್ಕಾಗಿ ಒಂದು ಹಡಗನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ. ಆಗ ದೇವರು ಆ ಸಮುದ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುವಂತೆ ಮಾಡಿದ. ಆ ಬಿರುಗಾಳಿಯಿಂದಾಗಿ ಸಮುದ್ರವೆಲ್ಲವೂ ಅಲ್ಲ ಕಲ್ಲೋಲವಾಯಿತು. ಆ ಹಡಗಿನಲ್ಲಿ ಇದ್ದಂಥ ಜನರೆಲ್ಲರೂ ತಮ್ಮ ಸರಕುಗಳನ್ನು ತೆಗೆದು ಸಮುದ್ರಕ್ಕೆ ಬಿಸಾಡಿದರು ಮತ್ತು ಅವರೆಲ್ಲರೂ ಅವರವರ ದೇವರುಗಳಿಗೆ ಮರೆಯಿಡ್ತಾ ಇದ್ರು. ಆದರೆ ಯೋನನಾದರೂ ಆ ಹಡಗಿನಲ್ಲಿ ಒಂದು ಕಡೆಯಲ್ಲಿ ಮಲಗಿ ಗಾಢವಾದಂಥ ನಿದ್ರೆ ಮಾಡ್ತಾ ಇದ್ದ. ಆಗ ಹಡುಗಿನ ಯಜಮಾನನು ಯೋನನ ಬಳಿಗೆ ಬಂದು ಅವನನ್ನು ಹೆಬ್ಬಿಸಿ, ಹೇ, ಇದೇನು ನೀನು ಮಾಡ್ತಾ ಇರೋದು? ನಾವೆಲ್ಲರೂ ನಾಶವಾಗಿ ಹೋಗ್ತಾ ಇದ್ದೇವೆ. ನೀನೆದ್ದು ನಿಮ್ಮ ದೇವರಿಗೆ ಮರೆಯಿಡು. ಒಂದು ವೇಳೆ ನಿಮ್ಮ ದೇವರು ನಿನ್ನ ಮರೆಯನ್ನು ಆಲಿಸಿ ನಮ್ಮನ್ನು ಕಾಪಾಡಬಹುದು ಅಂತ ಹೇಳಿದ. ಮತ್ತು ಆ ಹಡಗಿನಲ್ಲಿದ್ದಂಥವರು, ನೀನ್ಯಾರು, ನೀನೆಲ್ಲಿಯವನು, ನೀನೆಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದರು. ಅದಕ್ಕೆ ಯೋನನು, ನಾನು ಇಸ್ರಾಯೇಲಿನವನು, ಭೂಮಿಯನ್ನು, ಆಕಾಶವನ್ನು, ಸಮುದ್ರವನ್ನು, ಇವುಗಳಲ್ಲಿರುವ ಎಲ್ಲವುಗಳನ್ನು ಸೃಷ್ಟಿ ಮಾಡಿದಂಥ ದೇವರ ಸೇವಕನು ನಾನು. ದೇವರ ಬಳಿಯಿಂದ ನಾನು ತಪ್ಪಿಸಿಕೊಂಡು ಹೋಗ್ತಾ ಇದ್ದೇನೆ, ಆದುದರಿಂದಲೇ ಈ ಕೇಡು ನಮಗೆ ಬಂತು ಅಂತ ಹೇಳಿದ. ಆಗ ಆ ಹಡಗಿನಲ್ಲಿದ್ದಂಥವರು, ಹಾಗಾದರೆ ಈಗ ನಾವು ಉಳಿದುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರು. ಅದಕ್ಕೆ ಯೋನನು, ನನ್ನನ್ನು ಎತ್ತಿ ಸಮುದ್ರಕ್ಕೆ ಬಿಸಾಡ್ರಿ ಅಂದನು. ಆ ಹಡಗಿನಲ್ಲಿ ಇದ್ದಂಥವರಿಗೆ ಅದು ಇಷ್ಟ ಇರಲಿಲ್ಲ. ಆದರೆ ಇನ್ನು ಬೇರೆ ಮಾರ್ಗವೇ ಇಲ್ಲ ಅಂತ ತಿಳಿದುಕೊಂಡು, ದೇವರೇ, ಈ ಪಾಪವು ನಮ್ಮ ಮೇಲೆ ಬಾರದೇ ಇರಲಿ ಅಂತ ಹೇಳಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಡಿದರು. ಆ ಕ್ಷಣದಲ್ಲಿ ಬಿರುಗಾಳಿಯು ನಿಂತು ಹೋಯಿತು. ಸಮುದ್ರವೆಲ್ಲವೂ ಪ್ರಶಾಂತವಾಯಿತು. ಅದನ್ನು ನೋಡಿದಂತಹ ಈ ಅಡಗಿನಲ್ಲಿದ್ದಂತಹ ಜನರು ಯೋನನು ನಂಬಿದಂತಹ ದೇವರಲ್ಲಿ ಅವರೂ ಸಹ ನಂಬಿಕೆಯನ್ನಿಟ್ಟು ಆ ದೇವರನ್ನು ಆರಾಧಿಸಿದರು. ದೇವರು ಆ ಸಮುದ್ರದಲ್ಲಿದ್ದಂಥ ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟ. ಆ ಮೀನು ಯೋನನನ್ನು ನುಂಗಿತು. ಸುಮಾರು 3 ದಿನಗಳವರೆಗೆ ಯೋನನು ಆ ಮೀನಿನ ಹೊಟ್ಟೆ ಒಳಗಡೆ ಇದ್ದುಕೊಂಡು, ದೇವರೇ, ನೀನೆಷ್ಟು ಮಹೋನ್ನತನು, ಇಷ್ಟು ಅಗಾಧವಾದಂಥ ಸ್ಥಳದಲ್ಲಿಯೂ ನೀನು ನನ್ನನ್ನು ಕಾಪಾಡ್ತಾ ಇದ್ದೀಯಲ್ಲ ಅಂತ ದೇವರನ್ನು ಆರಾಧಿಸಿದನು. ಮತ್ತು ದೇವರು ಆ ಮೀನಿಗೆ ಅಪ್ಪಣೆ ಕೊಟ್ಟ. ಮೀನು ಯೋನನನ್ನು ಆ ಸಮುದ್ರದ ದಡಕ್ಕೆ ತೆಗೆದುಕೊಂಡ್ಬಂದು ಕಾರಿಬಿಟ್ಟಿತು. ಆಗ ದೇವರು ಯೋನನಿಗೆ, ನೀನೆದ್ದು ಆ ನಿನುವೆ ಪಟ್ಟಣಕ್ಕೆ ಹೋಗಿ ನಾನು ನಿನಗೆ ಹೇಳಿದಂತೆ ಆ ಜನರಿಗೆ ಸಾರು ಅಂದನು. ಆಗ ಯೋನನು ಎದ್ದು ಆ ನಿನುವೆ ಪಟ್ಟಣಕ್ಕೆ ಹೋದ. ಆ ಪಟ್ಟಣವು ಬಹಳ ದೊಡ್ಡದಾಗಿತ್ತು. ಯೋನನು 1 ದಿನದಷ್ಟು ಸಂಚಾರ ಮಾಡಿ ಆ ಎಲ್ಲ ಜನರಿಗೆ, ಇನ್ನು 40 ದಿವಸಗಳಲ್ಲಿ ದೇವರು ಈ ಪಟ್ಟಣವನ್ನು ನಾಶಪಡಿಸುತ್ತಾನೆ ಅಂತ ಸಾರಿದನು. ಆ ಮಾತನ್ನು ಕೇಳಿದವರೆಲ್ಲರೂ ಉಪವಾಸವಿದ್ದು ದೇವರಿಗೆ ಮರೆಯಿಟ್ರು. ಆ ಮಾತನ್ನು ಕೇಳಿದಂಥ ಆ ಪಟ್ಟಣದ ರಾಜನು ಒಂದು ಆಜ್ಞೆಯನ್ನು ಹೊರಡಿಸಿದ. ಅದೇನೆಂದರೆ, ಈ ಪಟ್ಟಣದಲ್ಲಿರುವಂಥ ಎಲ್ಲ ಜನರು ಏನನ್ನೂ ತಿನ್ನದೆ, ಏನನ್ನೂ ಕುಡಿಯದೆ ಉಪವಾಸದಿಂದ ದೇವರಿಗೆ ಮರೆಯಿಡ್ರಿ, ಮತ್ತು ನೀವೆಲ್ಲರೂ ನಿಮ್ಮ ದುಷ್ಟ ಕೃತ್ಯಗಳನ್ನು ನಿಲ್ಲಿಸಿ ದೇವರ ಕಡೆಗೆ ತಿರುಗಿಕೊಂಡು ಆತನಿಗೆ ಮರೆಯಿಡ್ರಿ ಅಂತ ಆಜ್ಞಾಪಿಸಿದನು. ಅದೇ ರೀತಿಯಲ್ಲಿ ಆ ಪಟ್ಟಣದ ರಾಜನಿಂದ ಹಿಡಿದು ಸಾಮಾನ್ಯ ಪ್ರಜೆಗಳವರೆಗೂ ಎಲ್ಲರೂ ಉಪವಾಸದಿಂದಿದ್ದರು. ಏನನ್ನೂ ತಿನ್ನಲಿಲ್ಲ, ಏನನ್ನೂ ಕುಡಿಲಿಲ್ಲ. ಅವರ ಮರೆಯನ್ನು ಆಲಿಸಿದಂಥ ದೇವರು, ಇವರು ತಮ್ಮ ದುಷ್ಟ ಕೃತ್ಯಗಳನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡ್ರಲ್ಲ ಅಂತ ಅಂದುಕೊಂಡು ತಾನು ಮಾಡಬೇಕೆಂದಿದ್ದಂಥ ಕೇಡನ್ನು ಅವರಿಗೆ ಮಾಡಲಿಲ್ಲ. ಇದನ್ನು ನೋಡಿದಂಥ ಯೋನನು ಬಹಳ ಕೋಪವುಳ್ಳವನಾಗಿ, ಹೋ ದೇವರೇ, ನೀನು ದಯಾಮಯನು, ನೀನು ಕನಿಕರ ಉಳ್ಳವನು ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಆದುದರಿಂದಲೇ ನಾನು ಈ ಪಟ್ಟಣಕ್ಕೆ ಬರೋದಕ್ಕೆ ಇಷ್ಟಪಡಲಿಲ್ಲ. ಈಗ ನಾನು ಬದುಕಿರೋದಕ್ಕಿಂತ ಸಾಯೋದೇ ಮೇಲು ಅಂತ ಅಂದುಕೊಂಡು ಆ ಪಟ್ಟಣದ ಹೊರಗಡೆ ಬಂದು ಒಂದು ಗುಡಿಸಿಲನ್ನು ಹಾಕ್ಕೊಂಡು ಆ ಗುಡಿಸಿಲಿನ ನೆರಳಿನಲ್ಲಿ ಕುಳಿತುಕೊಂಡು ಈ ಪಟ್ಟಣವು ಏನಾಗ್ತದೋ ನೋಡೋಣ ಅಂತ ಕಾಯ್ತಾ ಇದ್ದ. ಆಗ ದೇವರು ಆ ಗುಡಿಸಿಲಿನ ಬಳಿಯಲ್ಲಿ ಒಂದು ಸೊರೆ ಗಿಡವನ್ನು ಬೆಳೆಯುವಂತೆ ಮಾಡ್ದ. ಆ ಸೊರೆ ಗಿಡವು ಬೆಳೆದು ಆ ಗುಡಿಸಿಲಿನ ಮೇಲೆಲ್ಲ ಹರಡಿಕೊಂಡು ಯೋನನಿಗೆ ತಂಪಾದಂಥ ನೆರಳನ್ನು ಕೊಡ್ತಾಯಿತು. ಆಗ ಯೋನನು ಆ ನೆರಳಿನಲ್ಲಿ ಬಹಳ ಆನಂದಪಟ್ಟ. ಆದರೆ ಉದಯ ಕಾಲದಲ್ಲಿ ದೇವರು ಒಂದು ಉಳುವಿಗೆ ಅಪ್ಪಣೆ ಕೊಟ್ಟ. ಆ ಉಳು ಬಂದು ಸೊರೆ ಗಿಡವನ್ನು ಒಡೆಯಿತು. ಸೊರೆ ಗಿಡವು ಒಣಗೋಯಿತು. ಮತ್ತು ಸೂರ್ಯನು ಹುಟ್ಟಿ ಬಿಸಿಲೇರಿದಾಗ ದೇವರು ಬಿಸಿ ಗಾಳಿ ಬೀಸುವಂತೆ ಮಾಡ್ದ. ಆ ಬಿಸಿ ಗಾಳಿಯು ಬಂದು ಯೋನನ ತಲೆಗೆ ಹೊಡಿತಾಯಿತು. ಆದ್ದರಿಂದ ಯೋನನು ಬಹಳ ಕಿರಿಕಿರಿಗೊಂಡು ಅಯ್ಯೋ ನಾನು ಬದುಕಿರೋದಕ್ಕಿಂತ ಸಾಯೋದೇ ಮೇಲು ಎಂಬುದಾಗಿ ಮರಣವನ್ನೇ ಕೇಳಿಕೊಂಡ. ಆಗ ದೇವರು ಯೋನನಿಗೆ, ಯೋನ, ನೀನು ಈ ಸೊರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಅದನ್ನು ಬೆಳೆಸಲಿಲ್ಲ, ಅದು ತಾನಾಗಿ ತಾನೇ ಹುಟ್ಟಿತು, ತಾನಾಗಿ ತಾನೇ ಹಾಳಾಗೋಯಿತು. ಅದಕ್ಕಾಗಿ ನೀನು ಇಷ್ಟೊಂದು ಕನಿಕರ ಪಡುತ್ತಿರುವಲ್ಲಿ ಒಳ್ಳೆಯದರ ಕೆಟ್ಟದರ ಅರುಹನ್ನ ಗೊತ್ತಿಲ್ಲದೆ ಸಾವಿರ ಸಾವಿರ ಗಟ್ಟಲೆ ವಾಸವಾಗಿರುವಂಥ ಈ ದೊಡ್ಡ ಪಟ್ಟಣಕ್ಕಾಗಿ ನಾನು ಕನಿಕರ ಪಡಬಾರದು ಅಂದನು.